ಸ್ವರೂಪಾನಂದಾವಿರ್ಭಾವ ಮೋಕ್ಷ. ಆ ಚಿತ್ರವನ್ನು ಕೊಟ್ಟಿದ್ದರಿಂದ ಆನಂದ ತೀರ್ಥರು, ಅವರ ಹೆಸರಿನಲ್ಲೇ ಮೋಕ್ಷದ ಸ್ವರೂಪವನ್ನು ಸರಿಯಾಗಿ ಹೇಳಿದ ಆಚಾರ್ಯರು ಅನ್ನ ಅರ್ಥ ಬಂದಿದೆ. ಮೋಕ್ಷ ಸ್ವರೂಪವನ್ನು ಹೇಳಿದರು, ಮೋಕ್ಷ ಸಂಪಾದನೆ ದಾರಿಯನ್ನು ಆಚಾರ್ಯರು ಹೇಳಿದರು. ತನ್ನೆಲ್ಲ ಕೇಳಿದ ಶ್ರೀಕೃ ಪಂಡಿತರಿಗೆ ಎಲ್ಲ ಸಿದ್ಧಾಂತ ಮನವರಿಕೆಯಾಯಿತು. ಇನ್ನೂ ಗಟ್ಟಿ ಮಾಡ್ಕೋಬೇಕು ಅಂತೇಳಿ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. ವಾದ ನಡೆಯಲು ಶುರುವಾಗ್ತಾ ಇದೆ. ಆಚಾರ್ಯರನ್ನ ಪ್ರಶ್ನಿಸ್ತಾ ಇದ್ದಾರೆ, ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ. ಆ ರೀತಿಯಾದ ವಾದ ನಡೀತಾ ಹೋಗುತ್ತೆ. ಸಪ್ತಾಷ್ಟಾರಿ ದಿನಾನ್ಯವಂ ವಾದಂ ಕೃತ್ವಾ ಸಹಾಮುನಾ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯಃ. 15 ದಿವಸಗಳ ಕಾಲ ವಾದ ನಡೀತಂತೆ. ನಮಗೊಂದು ಪ್ರಶ್ನೆ ಬರ್ತದಾಗ, 15 ದಿವಸಗಳ ಕಾಲ ತ್ರಿಕೃ ಪಂಡಿತರು ಆಚಾರ್ಯ ಜೊತೆ ವಾದವನ್ನು ಮಾಡಿದರು. ಇಲ್ಲೊಂದು ವಾದ ಶಬ್ದಕ್ಕೆ ಅರ್ಥನೂ ಇದೆ. ವಾದಂ ಕೃತ್ವಾ ಸಹಾಮುನಾ, ನೋಡೋದಕ್ಕೆ ವಾದ ಅಂದ್ರೆ ನಮ್ಮ ಪ್ರಕಾರ ಒಂಥರ ವಿದ್ವಾಂಸರು ಸಾಮಾನ್ಯವಾದ ಬೈಗಳು ಆಗಬಹುದು ಬೇಕಾದ್ರೆ. ಆದರೆ ಶಾಸ್ತ್ರದಲ್ಲಿ ವಾದ ಶಬ್ದಕ್ಕೆ ಅದ ಅರ್ಥ ಅಲ್ಲ, ತತ್ವ ನಿರ್ಣಯಕ್ಕೋಸ್ಕರ ನಡೆದ ಕಥೆ. ಅದಕ್ಕೆ ವಾದಂ ಕೃತ್ವಾ ಸಹಾಮುನ, ಶಿಷ್ಯ ಪ್ರವೃತ್ತಿಯಿಂದ ಅವರು ವಾಕ್ಯಾರ್ಥ ಮಾಡಿದರೆ ಹೊರತು ಪ್ರತಿವಾದಿಯಂತೆ ಮಾತಾಡಲಿಲ್ಲ. ಅದು ಬಹಳ ಮುಖ್ಯ. ಆದ್ರಿಂದ ಒಳ್ಳೆ ಜ್ಞಾನ ಬಂತವರಿಗೆ. ವಾದಂ ಕೃತ್ವಾ ಸಹಾಮುನ ಟೆಕ್ನಿಕಲ್ ಟರ್ಮ್ ವಾದ ಅಂಬೋದು. ಸಾಮಾನ್ಯ ವಾದ ಮಾಡ್ತಾರೆ ಅಂದ್ರೆ ಇವತ್ತು ಜಗಳಾಡ್ತಾರೆ ಅಂತ ಅಷ್ಟೇ ಅರ್ಥ. ಶಾಸ್ತ್ರದಲ್ಲಿ ಹಾಗಲ್ಲ, ತತ್ವ ನಿರ್ಣಯಕ್ಕೋಸ್ಕರ ಪ್ರಶ್ನೆ ಮಾಡ್ತಾರೆ ಅಂತ ಅರ್ಥ. ಅದನ್ನ ಮಾಡಿ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಂತೆ ಆಗ ದಾಸರಾಗ್ತಾರೆ ತಿಳ್ಕೊ ಪಂಡಿತ ಆಚಾರ್ಯರು. ಅದ್ವೈತ ಮತದಲ್ಲಿ ಆಗಿನ ಕಾಲಕ್ಕೆ ಪ್ರಥಮ ಶ್ರೇಣಿ ಅಲ್ಲ, ಪ್ರಥಮ ಸ್ಥಾನ ಅವರದು. ಅಂಥವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ಪ್ರಣಮ್ಯಾಚಷ್ಟ ಶಿಷ್ಟೋಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದ ಪದ್ಮರಜೋ ದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ. ನಮಸ್ಕಾರ ಮಾಡಿ ಕೇಳಿಕೊಂಡ್ರಂತೆ, ಸ್ವಾಮಿ ನನಗೆ ದಯವಿಟ್ಟು ನನ್ನನ್ನು ಶಿಷ್ಯನನ್ನಾಗಿ ಮಾಡುವ ಅನುಗ್ರಹ ಮಾಡಿ, ಶಾಶ್ವತವಾದ ನಿಮ್ಮ ಪಾದಭಕ್ತಿಯನ್ನು ನನಗೆ ಕೊಡಿ ಅಂತ ಹೇಳಿ ಬೇಡಿಕೊಂಡ್ರಂತೆ. ನಿಜವಾದ ಅರ್ಥದಲ್ಲಿ ವಾಯುಸ್ತುತಿಯ ಮೊದಲ ಶ್ಲೋಕನೇ ಅದ ಅರ್ಥದೊಳಗೆ. ಅವರೇನು ಹೇಳಿದರಲ್ಲ, ಕ್ಷಮ್ಯತಾಂ ನಾಥ ಚಾಪಲಂ ಅಂತೇಳಿ, ಪದಪದ್ಮ ರಜೋ ದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ. ಶ್ರೀಮದ್ ವಿಷ್ಣು ಅಂದ್ರೆ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ರೈಲೋಜ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಪಾರಂಭ ಭಾರ. ಇದೇ ಮಾತನ್ನ ಮುಂದೆ ವಾಯಸ್ತುತಿಯಾಗಿ ಮುಂದಿಟ್ಟರೆ ಅಷ್ಟೇ ಹೊರತು ಅದೇ ಸಿದ್ಧಾಂತ. ವ್ಯತ್ಯಾಸ ನೋಡಿ, ಈಗ ಪ್ರವೇಶ ಮಾಡಿದ್ರು ಜಯಸಿಂಹರಾಜ, ಆನಂದ ತೀರ್ಥ ಭಗವತ್ ಪದ ಪದ್ಮ ರೇಣು ಸ್ವಾನಂದದೋ ಭವತು ತೇ, ಆಚಾರ್ಯರ ಪಾದ ಧೂಳಿ ನಿನಗೆ ಆನಂದವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ರು. ವಾದ ಮುಗಿದ ಮೇಲೆ ನನಗೆ ಆನಂದ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಇದೇ ಪರಿವರ್ತನೆ ಇದೆ. ನಿನಗೆ ಅಂತ ಆನಂದವಾಗಲಿ ಅಂತ ಹೇಳಿದವರು ನನಗಾಗಲಿ ಅಂತ ಹೇಳಿದ್ದಾರೆ. ಇದು ಬದಲಾವಣೆ. ಈ ಬದಲಾವಣೆಗೆ 15 ದಿವಸಗಳ ವಾದ ಬೇಕಾಯಿತು. ಆಚಾರ್ಯರಿಗೆ 15 ದಿವಸ ಬೇಕಾಯ್ತ ತಿರುಕೋ ಪಂಡಿತ ಆಚಾರ್ಯರಿಗೆ ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ, ಆಚಾರ್ಯ 15 ದಿವಸ ಬೇಕಾಗಲಿಲ್ಲ, ತಿರುಕೋ ಪಂಡಿತರಿಗೆ ಅರ್ಥ ಮಾಡಿಕೊಳ್ಳಕ್ಕೆ 15 ದಿವಸ ಬೇಕಾಯ್ತಷ್ಟೇ. ಇದು ಆಚಾರ್ಯರ ಇದಲ್ಲ, ಇವರ ದೋಷ. ಅಲ್ಲಿ ಚಾಂದಿಪಿನ್ನ ಆಚಾರ್ಯರು ಕೃಷ್ಣನಿಗೆ ಬಲರಾಮನಿಗೆ 64 ದಿವಸ ಪಾಠ ಹೇಳಿದ್ರು. ಮದ್ರಾಸ್ವಾಮಿಗಳು ಬರೀತಾರೆ 64 ದಿವಸ ಕೃಷ್ಣ ನಾಟಕ ಮಾಡಬೇಕಾಯ್ತು ಅಂದ್ರೆ, ಇಲ್ಲ ಇಲ್ಲ ಪಾಪ ಚಾಂದಿಪಿನ್ನ ಆಚಾರ್ಯರಿಗೆ ಅದಕ್ಕಿಂತ ಫಾಸ್ಟ್ ಹೇಳೋದಕ್ಕೆ ಬರ್ತಿಲ್ಲ ಅಂತ ಕೃಷ್ಣ 64 ದಿವಸ ಕೂತ. ಅಲ್ಲಿ ವಕ್ತೃದೋಷ, ಇಲ್ಲಿ ಶ್ರೋತೃದೋಷ, ಇಷ್ಟೇ ವ್ಯತ್ಯಾಸ. ಆಚಾರ್ಯರು ಹೇಳಿದ ಕೊರತಾಗ ಶ್ರೋತೃಗಳಿಗೆ ಆ ಸಾಮರ್ಥ್ಯ ಇಲ್ಲ, ಅಲ್ಲಿ ವಕ್ತೃಗಳಿಗೆ ಆ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೆ ಆಚಾರ್ಯರು ಅಷ್ಟು ಅವಕಾಶವನ್ನು ಕೊಟ್ಟರಂತೆ. ಕೊನೆಗೆ ಅವರ ದಾಸರಾದರು. ಆಚಾರ್ಯರವರು ಹೇಳಿದ್ರಂತೆ, ತಿಳ್ಕೊಂಡಿದ್ದಾರೆ ನೀವು ನಮ್ಮ ಭಾಷ್ಯಕ್ಕೆ ಒಂದು ಟೀಕೆಯನ್ನು ಬರೀಬೇಕು ಅಂತ ಹೇಳಿದ. ಇದು ಬಹಳ ಮುಖ್ಯ, ನಮ್ಮ ಭಾಷ್ಯಕ್ಕೆ ಟೀಕೆಯನ್ನು ಬರೀಬೇಕು. ತಾವು ವೇದವ್ಯಾಸರ ಅಪ್ಪಣೆಯನ್ನು ಪಡೆದು ಭಾಷ್ಯ ಬರೆದಿದ್ರು, ತಮ್ಮ ಅಪ್ಪಣೆಯನ್ನು ಕೊಟ್ಟು ಅವರಿಗೆ ಟೀಕಾ ಬರೆಸ್ತಾ ಇದ್ದಾರೆ. ನಮ್ಮ ಪದ್ಧತಿ ಇದು, ಒಂದು ಶಾಸ್ತ್ರದೊಳಗೆ ಅನುಮತಿ ತಗೊಂಡೇ ಮುಂದೆ ಹೋಗಬೇಕು. ಲೌಕಿಕದಲ್ಲೂ ಪದ್ಧತಿ ಅದೇನೆ, ಉಳಿದವರು ಹಾಗಲ್ಲ. ಗುರುಗಳನ್ನು ಬೈದೇ ಗ್ರಂಥ ಬರೆಯಲು ಶುರು ಮಾಡಿದವರು, ಬೇರೆಯವರೆಲ್ಲ ಕೂಡ ಅಪ್ಪಣೆ ತಗೊಂಡಲ್ಲ ಅವರನ್ನೇ ಬೈದೆ ಶುರು ಮಾಡೋರು. ಅಂದ್ರೆ ಸಾತ್ವಿಕತ್ವದ ಪರಮಾವಧಿ ಕಾಣಬೇಕು ನಮ್ಮ ಶಾಸ್ತ್ರದೊಳಗೆ, ಎಲ್ಲದರಲ್ಲೂ ಪರಮ ಸಾತ್ವಿಕವಾದ ಪದ್ಧತಿ. ಆ ಸಮಯಕ್ಕೆ ತಿಳಿಕೋ ಪಂಡಿತರನ್ನ ಆಚಾರ್ಯರು ಅನುಗ್ರಹಿಸಿದ್ದಾರೆ. ಅವರು ಹೇಳಿದ ಭಾಷ್ಯ, ನಾನು ಏನು ಬರೀತೇನೆ ಭಾಷ್ಯವನ್ನ, ನಿಮ್ಮ ಅದಕ್ಕೆ ಭಾಷ್ಯ ಟೀಕಾ ಬರೆಯುವ ಯೋಗ್ಯತೆ ನನಗೇನಿದೆ, ಎಂಥ ಅಭೂತಪೂರ್ವವಾದ ಭಾಷ್ಯ ನಿಮ್ಮದು, ನಿಮ್ಮ ಗ್ರಂಥಗಳು ಎಂಥ ಗ್ರಂಥಗಳು ಅಂತ ಗ್ರಂಥಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಅದೇ ಒಂದು ದಿವಸದ ಪ್ರವಚನ ಅದು. ಒಂದು ನಿಮ್ಮ ಮಹಾಭಾರತ ತಾತ್ಪರ್ಯ ಎಂಥ ಗ್ರಂಥ ಅದು, ಇತಿಹಾಸ ಪುರಾಣಾಬ್ಧೇಹೇ ಭವಚಿತ್ತಾದ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಇಡೀ ಇತಿಹಾಸ ಪುರಾಣಗಳ ಕ್ಷೀರ ಸಮುದ್ರವನ್ನು ಅವತಾರ ಮಾಡಿ ನೀವು ಕೊಟ್ಟಿರತಕ್ಕಂಥ ಅಮೃತವೇ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ. ನಾವೆಲ್ಲ ಸುಧಾ ಅಂತ ಜಯತೀರ್ಥರ ನ್ಯಾಯಸುಧಾವನ್ನು ಕರೆದರೆ ನಾರಾಯಣ ಪಂಡಿತ ಹೇಳ್ತಾರೆ, ಮುಖ್ಯವಾದ ಸುಧಾ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯವೇ ಸುಧಾ. ಅರ್ಥ ಮಾಡಿಕೊಂಡು ಎಲ್ಲರೂ ಓದ್ ಕೇಳ್ತಕ್ಕಂಥ ಸುಧಾ ತಾತ್ಪರ್ಯ ನಿರ್ಣಯ. ಬ್ರಹ್ಮಸೂತ್ರಾಧಿಕಾರ ಇದ್ದವರು ಮಾತ್ರ ಕೇಳ್ತಕ್ಕಂಥ ಸುಧ ನ್ಯಾಯಸುಧ. ಆದ್ದರಿಂದ ಮಹಾಭಾರತದ ಸ್ಥಾನಮಾನ ಆಚಾರ್ಯರ ಕಾಲಕ್ಕಿಂತ ಮುಂಚಿನ ಗ್ರಂಥಗಳಲ್ಲಿ ಏನೋ, ಆಚಾರ್ಯರ ಗ್ರಂಥಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸ್ಥಾನ ಅದು. ಅದು ವೇದವ್ಯಾಸರ ಗ್ರಂಥ, ಇದು ಅಭಿನವ ವೇದವ್ಯಾಸರ ಗ್ರಂಥ. ಅದನ್ನು ಯಾವನು ಓದೋ ಸಜ್ಜನ ಯಾವನ ತಾನೇ ಓದೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಓದಿದವರು ಸಜ್ಜನರು, ಓದದೇ ಇದ್ದವರು ಸಜ್ಜನರಲ್ಲ ಅಂತ ಸ್ಪಷ್ಟ ಹೇಳುತ್ತಾರೆ. ಎಂಥ ಭಾಗವತ ತಾತ್ಪರ್ಯ ನಿಮ್ಮದು! ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಪುರಾಣ ಪ್ರಪಂಚ ಎಂಬುದು ಒಂದು ಫಾರಿನ್ ಪ್ರಪಂಚ, ಅದು ಒಂದು. ಅಲ್ಲಿ ಹೋದರೆ ಅಲ್ಲಿಯ ಭಾಷೆನೇ ಬೇರೆ. ಇವತ್ತು ಎಷ್ಟು ಬೇರೆ ರಾಜ್ಯಕ್ಕೆ ಹೋದ್ರೇ ಉಚ್ಚಾಪಟ್ಟೆ ಒದ್ದಾಡಬೇಕಾಗುತ್ತೆ. ಬೇರೆ ರಾಜ್ಯಕ್ಕೆ ಹೋದರೆ ಒಂದೇ ರಾಜ್ಯದಲ್ಲಿ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬೆಂಗಳೂರಿನ ಬೆಟ್ಟಿಕ್ಕಾಗುತ್ತೆ. ಅವ್ರು ಇಲ್ಲಿ ಬಂದ್ರೆ ಎಲ್ಲ ಕನ್ನಡ ಅರ್ಥ ಆಗುತ್ತೆ. ಭಯಂಕರ ಅಂತ ಅವ್ರು ಅಂದ್ಬಿಡ್ತಾರೆ. ಸಾರ್ ಹೇಗಿದೆ? ಭಯಂಕರ. ಅವ್ರ ಭಾಷೆಯಲ್ಲಿ ಬೇಡವಾರ ಅಂತ ಹೇಳಿಬಿಡ್ತಾರೆ. ಅವ್ರ ಪ್ರಕಾರ ಹೈ ಕ್ಲಾಸ್ ಅಂತ ಅರ್ಥ. ಇಲ್ಲಿ ಭಯಂಕರ ಅಂದ್ರೆ ತಲೆ ಹೊರ್ಕೋಬೇಕು ಅಂತ ಅರ್ಥ. ಅಂದ್ರೆ ಕನ್ನಡದಲ್ಲೇ ಇಷ್ಟು ಭಯಂಕರ ವ್ಯತ್ಯಾಸ ಇರಬೇಕಾದ್ರೆ ಸಂಸ್ಕೃತಕ್ಕೆಲ್ಲಿ, ಸಂಸ್ಕೃತ ಕ್ಲಾಸಿಕಲ್ ಸಂಸ್ಕೃತದಲ್ಲಿ, ಶಾಸ್ತ್ರೀಯ ಸಂಸ್ಕೃತದಲ್ಲಿ, ಪುರಾಣ ಪರಿಭಾಷೆಯಲ್ಲಿ ಹೊಸ ಪ್ರಪಂಚ ಅದು ಒಂದು. ಅಲ್ಲಿಗೆ ಕಾಲಿಟ್ಟರೆ ದಿಕ್ಕು ತಪ್ಪಿದಾಗ ಆಗ್ತೇವೆ ನಾವು ಅಂತ ಹೇಳ್ತಾರೆ. ದಿಕ್ಕು ತಪ್ಪಿದಾಗ ಆಗ್ತೇವೆ. ಆ ಯಾರು ಬೇಕು ನಮಗೆ? ಆ ಭಾಷೆ ಕಲ್ತು ಎಂದು ಉದ್ಧಾರ ಆಗಬೇಕು ನಾವು ಈ ಮಧ್ಯೆ. ಇವತ್ತು ಅಮೆರಿಕಾ ಹೋಗಿ ಇಂಗ್ಲಿಷ್ ಕಲಿಯಕ್ಕೆ ಶುರು ಮಾಡಿದ್ರೆ ಅಂತ ಕಲಿತಾನೆ ಈ ಮಧ್ಯೆ. ಇವರು ಕಲಿತಾನೆ ಹೋಗಬೇಕು. ಬೆಸ್ಟ್ ಮೆಥಡ್ ಏನು ಅಂದ್ರೆ ಕಲಿಯಕ್ಕೆ ಬರೋದಿಲ್ಲ, ಕಲ್ತು ಹೋಗ್ಲಕ್ಕೆ ಆಗೋದಿಲ್ಲ. ಅದಕ್ಕೆ ಕಲ್ತವ್ರ ಜೊತೆ ಇದ್ರಾಯ್ತಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ರ ಜೊತೆ ಇದ್ರಾಯ್ತಲ್ಲ. ಭವತಾ ಸುಸಖ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಆಚಾರ್ಯ ಭಾಗವತ ತಾತ್ಪರ್ಯ ನಿರ್ಣಯ ಇದೆಯಲ್ಲ, ಅದು ಒಳ್ಳೆಯ ಸ್ನೇಹಿತ, ದುಭಾಷಿ ಅಂತ ಕರೀತಾರೆ. ಅವರು ಹೇಳ್ತಾರೆ, ನಮ್ಗೆ ಹೇಳ್ತಾರೆ, ನಾವು ಹೇಳ್ತೀವಿ, ಅವರು ಹೇಳ್ತಾರೆ. ಅಂತ ಒಂದು ವಿಚಿತ್ರ ಸ್ನೇಹಿತ ಭಾಗವತ ತಾತ್ಪರ್ಯ. ಅದನ್ನು ಓದ್ದೆ ಹೋದರೆ ಪುರಾಣ ಪ್ರಪಂಚ ಎಂಬುದು ನಮಗೆ ಅಡ್ಡಗೋಡೆಯಾಗುತ್ತೆ. ಅಷ್ಟೇ ಎಲ್ಲ ಜ್ಞಾನಕ್ಕೆ ಕಾರಣವಾಗುತ್ತೆ, ಮಿಥ್ಯಾಜ್ಞಾನಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು 99% ಪಾಲು ಪುರಾಣಗಳೆಲ್ಲ ಭಾಗವತ ತಾತ್ಪರ್ಯ ಬಿಟ್ಟ ಪುರಾಣಗಳು. ಅಂದಮೇಲೆ ಅದು ಎಷ್ಟು ಭಯಂಕರ ಅಪರಾಧಕ್ಕೆ ಕಾರಣವಾಗ್ತದೆ ಯೋಚನೆ ಮಾಡಬೇಕು. ನಿಜವಾಗಲೂ ಕೂಡ ಯಾರು ವೈಷ್ಣವರಾಗಿ, ಬರೀ ವೈಷ್ಣವರ ಉಪಯೋಗ ಇಲ್ಲ, ಭಾಗವತ ತಾತ್ಪರ್ಯ ಓದಿದ ವೈಷ್ಣವರಾಗಿ ಪುರಾಣ ಪ್ರಪಂಚಕ್ಕೆ ಕೈ ಹಾಕ್ತಾರೆ, ಅವರ ಬಾಯಿಂದ ಪುರಾಣಾರ್ಥ ಬರುತ್ತದೆ ಹೊರತು ಬೇರೆಯವರಿಂದ ಬರೋದಿಲ್ಲ. ಎಷ್ಟು ಉಪಕಾರ ಮಾಡಿದ್ದಾರೆ ಆಚಾರ್ಯ, ಯೋಚನೆ ಮಾಡಿ. ಇನ್ನು ಮುಂದೆ ಅವರ ಪ್ರಕರಣಗಳು ಚಿಕ್ಕ ಚಿಕ್ಕವು. ಪ್ರಕರಣ ವಾದಾದಯ ಪ್ರಕರಣ ಸ್ಫುಲಿಂಗಾಹ ತನವೋಪ್ಯಲಂ ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತಾಹ. ಸಣ್ಣ ಸಣ್ಣ ಗ್ರಂಥಗಳು, ಇದು ಆಚಾರ್ಯರ ದಾಖಲೆ. ಜಗತ್ತಿನ ಯಾವ ಮತಾಚಾರ್ಯರು ಕೂಡ ಆಚಾರ್ಯರು ಬರೆದಷ್ಟು ಚಿಕ್ಕ ಗ್ರಂಥನೂ ಬರೆದಿಲ್ಲ, ದೊಡ್ಡ ಗ್ರಂಥನೂ ಬರೆದಿಲ್ಲ. ಇದು ಆಶ್ಚರ್ಯ. ಅತಿ ದೊಡ್ಡ 5,000 ಶ್ಲೋಕಕ್ಕಿಂತ ಜಾಸ್ತಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥ ಉಳಿದ ಮತಾಚಾರ್ಯರು ಕೊಟ್ಟಿಲ್ಲ. ಶ್ಲೋಕರೂಪದ ಅಂತ ಗ್ರಂಥವನ್ನು ಮತ್ತೊಬ್ಬ ಆಚಾರ್ಯರು ಕೊಟ್ಟಿಲ್ಲ, ಅವರದು ದಾಖಲೆ. ಚಿಕ್ಕ ಗ್ರಂಥ ಬೇಕಾ? 11 ಶ್ಲೋಕ, 16 ಶ್ಲೋಕ, ತತ್ವ ಸಂಖ್ಯಾನ, ತತ್ವ ವಿವೇಕ, ಜಯಂತಿ ನಿರ್ಣಯ, ಸಣ್ಣ ಸಣ್ಣ ಗ್ರಂಥಗಳು. ಮಾಯಾವಾದ ಕಂಡ್ರೆ ಒಂದೇ ಪುಟ, ನಾ ಲೆಟರ್ ಬರೆದ್ರೆ ಜಾಸ್ತಿ ಬರೆದಿರ್ತೀವಿ ಅದಕ್ಕಿಂತ. ಅದು ಎದ್ದು ಇಂಡಿಯನ್ ಲೆಟರ್ ಬರೆದ ಹಾಕಿಕೊಡು. ಮಾಯಾವಾದನ ಕಂಡ ಪೂರ್ತಿ ಚಿಕ್ಕದಾಗಿ ಬರೆದ ಇಷ್ಟೇ ಇಷ್ಟು. ಅದರಿಂದ ಏನ್ ಆಶ್ಚರ್ಯ ಗೊತ್ತಾ? ಹೆಸರಿಗೆ ಕಿಡಿಗಳವೆಲ್ಲ ಚಿಕ್ಕ ಚಿಕ್ಕ ಗ್ರಂಥಗಳು, ಯಾವುದೋ ಗ್ರಂಥಗಳಲ್ಲ,